ಶಂಕರಾಚಾರ್ಯರ ದಕ್ಷಿಣಾಮೂರ್ತಿ ಸ್ತೋತ್ರ ವ್ಯಾಖ್ಯಾನ ಪ್ರವಚನ 24ನೇ ಕಂತು ಈಗಾಗಲೇ ಮುಗಿದಿದೆ. ಇವತ್ತು 25ನೇ ಕಂತನ್ನು ನೋಡ್ತಾ ಇದ್ದೇವೆ. 6ನೆಯ ಶ್ಲೋಕ ಈ ದಕ್ಷಿಣಾಮೂರ್ತಿ ಸ್ತೋತ್ರದ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ, ದಂಬೆ ಪುಣಚ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ, ಭಾರತ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರು, ಹೊಳೆ ನರಸೀಪುರ, ಇವರ ವ್ಯಾಖ್ಯಾನವನ್ನು ನೋಡ್ತೇವೆ. ಇವತ್ತು ದಕ್ಷಿಣಾಮೂರ್ತಿ ಸ್ತೋತ್ರ ಆದಿಶಂಕರ ಭಗವತ್ಪಾದರ ರಚನೆ, ಅದರಲ್ಲಿ 6ನೆಯ ಶ್ಲೋಕದ ವ್ಯಾಖ್ಯಾನ. ಆತ್ಮನು ಅದ್ವಿತೀಯ ಕೂಟಸ್ಥ ನಿರ್ವಿಶೇಷ ಚೈತನ್ಯ ಸ್ವರೂಪನು ಅಂಥೇಳಿ ಇದರ ಸಾರ, ಇದರ ವಸ್ತು, ವಿಷಯ ವಸ್ತು. ಆತ್ಮನು ಅದ್ವಿತೀಯ ಕೂಟಸ್ಥ ನಿರ್ವಿಶೇಷ ಚೈತನ್ಯ ಸ್ವರೂಪನು. ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಸನ್ಮಾತ್ರ ಕರಣೋಪಸಂಹರಣತೋ ಯೋ ಭೂತ್ ಸುಷುಪ್ತ ಪುಮಾನ್ ಪ್ರಾಗಸ್ವಾಪ್ ಸಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ರಾಹು ನುಂಗಿದ ಸೂರ್ಯಚಂದ್ರರಂತೆ ರಾಹುಗ್ರಸ್ತ ದಿವಾಕರ ಇಂದು ಸದೃಶಃ ಮಾಯೆಯ ಮುಸುಕಿನಿಂದ ಮಾಯಾ ಸಮಾಚ್ಛಾದನಾತ್ ಕರಣಗಳು ಉಪಸಂಹಾರವಾದದ್ದರಿಂದ ಸನ್ಮಾತ್ರ ಕರಣ ಉಪಸಂಹರಣತಃ ಸನ್ಮಾತ್ರ ಯಾವನು ಸನ್ಮಾತ್ರನಾಗಿ ಸುಪ್ತನಾಗಿರುವನು ಯೋ ಅಭೂತ್ ಸುಷುಪ್ತ ಪುಮಾನ್ ಪ್ರಾಕ್ ಅಸ್ಪ್ರಾಕ್ ಅಸ್ವಾಪ್ಸಂ ಇತಿ ಪ್ರಬೋಧ ಸಮಯೇ ಯಹ ಪ್ರತ್ಯಭಿಜ್ಞಾಯತೆ ಎಚ್ಚೆತ್ತಾಗ ಹಿಂದೆ ನಿದ್ರೆ ಮಾಡಿದನು ಎಂದು ಗುರುತಿಸಲ್ಪಡುವನು ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಅಂತಹ ಶ್ರೀ ಗುರುಮೂರ್ತಿಯಾದ ಶ್ರೀ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಎಂಬುದು ಅಕ್ಷರಾರ್ಥ. ದೇಹ, ಪ್ರಾಣ, ಇಂದ್ರಿಯಗಳು, ಬುದ್ಧಿ ಇವುಗಳ ಸಂಬಂಧದಿಂದ ಸಾಮಾನ್ಯ ಜನರಿಗೆ ತಾವೇ ಆ ದೇಹಾದಿಗಳೆಂಬ ಭ್ರಾಂತಿ ಉಂಟಾಗ್ತದೆ. ಸುಷುಪ್ತಿಯೇ ಮುಂತಾದ ಅಂದರೆ ಗಾಢ ನಿದ್ರೆಯೇ ಮುಂತಾದ ಅವಸ್ಥೆಗಳಲ್ಲಿ ಏತರ ಅರಿವೂ ಆಗದಿರುವುದರಿಂದ ಅಲ್ಲಿ ಶೂನ್ಯ ಸ್ವರೂಪವೇ ಆಗಿರುವವೆಂದು ಕೂಡ ಅತ್ಯಂತ ಮೂಢರು ತಿಳಿದುಕೊಳ್ತಾರೆ. ಇವೆಲ್ಲ ಮಾಯಾಶಕ್ತಿಯ ವಿಲಾಸವೇ ಹೊರತು ನಿಜವಲ್ಲ. ಆತ್ಮನು ಎಂದೆಂದಿಗೂ ನಿರ್ವಿಶೇಷ ಸಚ್ಚಿತ್ ಸುಖಾತ್ಮನಾಗಿಯೇ ಇರುತ್ತಾನೆ ಎಂದು ಹಿಂದಿನ ಶ್ಲೋಕದಲ್ಲಿ ತಿಳಿಸಿದ್ದಾಯಿತು. ಈಗ ವಿಶೇಷವಾಗಿ ಸುಷುಪ್ತಿ ಅಥವಾ ಗಾಢನಿದ್ರೆ ಎಂಬ ಅವಸ್ಥೆಯನ್ನು ಕುರಿತು ವಿಚಾರಿಸಲಾಗ್ತದೆ. ಸುಷುಪ್ತನಾಗುವುದು ಎಂದರೆ ಏನು? ಎಚ್ಚರದಲ್ಲಿಯೂ ಕನಸಿನಲ್ಲಿಯೂ ನಮ್ಮ ಹೊರಗೆ ಒಂದು ಪ್ರಪಂಚ ಇರುವಂತೆ ಕಾಣಿಸುತ್ತಿರುವುದು, ಒಳಗೆ ನಾವು ಇದ್ದುಕೊಂಡು ಎಲ್ಲವನ್ನು ಅರಿಯುತ್ತಿರುತ್ತೇವೆ ಎಂಬ ಅರಿವು ಇರುತ್ತದೆ. ಆದರೆ ತನಿ ನಿದ್ರೆಯಲ್ಲಿ ಯಾವುದೊಂದರ ಅರಿವು ನಮಗಿರುವುದಿಲ್ಲ. ಆದರೂ ಆಗ ನಾವು ಅಲ್ಲಿ ಕಲ್ಲು, ಮಣ್ಣು ಮುಂತಾದವುಗಳಂತೆ ಯಾವ ಅರಿವು ಇಲ್ಲದೆ ಇರುವವೆ ಎಂಬುದನ್ನು ವಿಚಾರಿಸುವುದು ಅವಶ್ಯ. ಯಾಕೆಂದರೆ ಕಲ್ಲಿಗೆ ಯಾವ ಅರಿವು ಇರುವುದಿಲ್ಲ, ಅದಕ್ಕೆ ಹಿಂದೆ ಯಾವಾಗಲಾದರೂ ಅರಿವು ಬರಬಹುದೆಂದಾಗಲಿ ಯಾರೊಬ್ಬರೂ ಕಲ್ಪಿಸಿಲ್ಲ, ಕಲ್ಪಿಸುವುದಕ್ಕಾಗುವಂತೂ ಇಲ್ಲ. ಇದರಂತೆ ಚೇತನರಾದ ನಮ್ಮಗಳಿಗೆ ಯಾವಾಗಲಾದರೂ ಅರಿವು ಇರಲಿಲ್ಲವೆಂದಾಗಲಿ ಅಥವಾ ಮುಂದೆ ಆ ಅರಿವು ಇಲ್ಲವಾಗಬಹುದು ಎಂಬುದಾಗಲಿ ನಾವು ಯಾರೂ ಕಲ್ಪಿಸಿಕೊಳ್ಳುವುದಕ್ಕೂ ಬರುವುದಿಲ್ಲ. ಆದ್ದರಿಂದ ಗಾಢನಿದ್ರೆಯಲ್ಲಿ ನಮಗೆ ಅರಿವು ಹೋಗಿದ್ದು ಎಚ್ಚರ ಕನಸುಗಳಲ್ಲಿ ಮತ್ತೆ ಬಂದು ಸೇರಿಕೊಳ್ಳುವುದೆಂದು ಕಲ್ಪಿಸುವುದು ಸರ್ವಥಾ ಅಯುಕ್ತವೇ ಆಗಿರ್ತದೆ. ನಮಗೆ ಯಾವಾಗಲಾದರೂ ಅರಿವು ಇರಲಿಲ್ಲ ಅಥವಾ ಇರುವುದಿಲ್ಲ ಎಂದು ಕಲ್ಪಿಸುವುದಕ್ಕೆ ಆಗುವುದಿಲ್ಲ. ಯಾಕಂದರೆ ಹಾಗೆ ಕಲ್ಪಿಸಿಕೊಳ್ಳುವುದಕ್ಕೆ ನಮ್ಮ ಚೈತನ್ಯವು ಬೇಕೇ ಬೇಕಲ್ವೇ? ಹಾಗಾದರೆ ಗಾಢನಿದ್ರೆಯಲ್ಲಿ ನಮಗೆ ಅರಿವೇ ಇರುವುದಿಲ್ಲ, ನಾವು ಆಗ ಶೂನ್ಯಪ್ರಾಯರಾಗಿರುವೆವು ಎಂದು ಎಂಬಂಥ ಸಾಮಾನ್ಯ ಜನರ ಭಾವನೆಗೆ ಏನು ಗತಿ ಎಂದು ನೀವು ಕೇಳಬಹುದು. ಅದಕ್ಕೆ ಉತ್ತರವೇನೆಂದರೆ ಆಗ ಕರಣಗಳೆಲ್ಲ ಅಂದರೆ ಇಂದ್ರಿಯಗಳೆಲ್ಲ ಉಪಸಂಹಾರವಾಗಿ ಆತ್ಮನಲ್ಲಿ ಸೇರಿಬಿಟ್ಟಿರ್ತವೆ ಅಂತ ಕರ್ಣ ಬಹಿಕರಣಗಳು. ಉಪನಿಷತ್ತಿನಲ್ಲಿ ಇದನ್ನು ಹೀಗೆಂದು ವರ್ಣಿಸಿರುತ್ತದೆ: ಹಕ್ಕಿಗಳು ಸಾಯಂಕಾಲದಲ್ಲಿ ತಮ್ಮ ವಾಸದ ಮರವನ್ನು ಸೇರಿಕೊಳ್ಳುವಂತೆಯೇ ಪೃಥ್ವಿ ಮತ್ತು ಪೃಥ್ವಿ ತನ್ಮಾತ್ರೆ, ಅಪ್ಪು ಮತ್ತು ಅಪ್ಪಿನ ತನ್ಮಾತ್ರೆ, ತೇಜಸ್ಸು ಮತ್ತು ತೇಜಸ್ಸಿನ ತನ್ಮಾತ್ರೆ, ವಾಯು ವಾಯುವಿನ ತನ್ಮಾತ್ರೆ, ಆಕಾಶ ಆಕಾಶದ ತನ್ಮಾತ್ರೆ, ಅಪ್ಪ ಅಂದರೆ ನೀರು ಜಲ, ಚಕ್ಷುರಿಂದ್ರಿಯ ಮತ್ತು ನೋಡತಕ್ಕ ವಿಷಯ, ಶ್ರೋತ್ರ ಮತ್ತು ಕೇಳತಕ್ಕ ಶಬ್ದ, ಘ್ರಾಣ ಮತ್ತು ಮೂಸತಕ್ಕ ವಾಸನೆ, ರಸನೇಂದ್ರಿಯ ಮತ್ತು ಸವಿಯತಕ್ಕ ರುಚಿ, ತ್ವಗಿಂದ್ರಿಯ ಮತ್ತು ಮುಟ್ಟಬೇಕಾದ ಸ್ಪರ್ಶ, ವಾಗಿಂದ್ರಿಯ ಮತ್ತು ಹೇಳುವ ಮಾತು, ಹಸ್ತೇಂದ್ರಿಯ ಮತ್ತು ತೆಗೆದುಕೊಳ್ಳಬೇಕಾಗಿರುವ ವಿಷಯ, ಉಪಸ್ಥೇಂದ್ರಿಯ ಮತ್ತು ಪಡತಕ್ಕ ಸುಖ, ಪಾಯುವಿಂದ್ರಿಯ ಮತ್ತು ಬಿಡಬೇಕಾಗಿರುವ ಮಲ, ಪಾದಗಳು ಮತ್ತು ಗಂತವ್ಯ ವಿಷಯ, ಮನಸ್ಸು ಮತ್ತು ಮನನ ಮಾಡಬೇಕಾದ ವಿಷಯ, ಬುದ್ಧಿ ಮತ್ತು ಅರಿತುಕೊಳ್ಳಬೇಕಾಗಿರುವ ವಿಷಯ, ಅಹಂಕಾರ ಮತ್ತು ಅಭಿಮಾನ ಪಡಬೇಕಾದ ವಿಷಯ, ಚಿತ್ತ ಮತ್ತು ಅರಿತುಕೊಳ್ಳಬೇಕಾಗಿರುವ ವಿಷಯ, ತೇಜಸ್ಸು ಮತ್ತು ಬೆಳಗಬೇಕಾಗಿರುವ ವಿಷಯ, ಪ್ರಾಣ ಮತ್ತು ಒಟ್ಟುಗೂಡಿಸಬೇಕಾಗಿರುವ ವಿಷಯ, ಈ ಎಲ್ಲ ಕಾರ್ಯಕರಣಗಳು ಪರಮಾತ್ಮನಲ್ಲಿ ಸೇರಿ ಹೋಗಿರುತ್ತವೆ. ಪ್ರಶ್ನೆ ಉಪನಿಷತ್ತು ಹೇಳ್ತದೆ ಇದನ್ನು 4:7-8 ಎರಡು ಮಂತ್ರಗಳು. ಇಂದ್ರಿಯಗಳು ಆತ್ಮನಿಗಿಂತ ಬೇರೆಯಾಗಿದ್ದರೆ ಅಲ್ವೇ ನೋಡುತ್ತೇನೆ ಕೇಳುತ್ತೇನೆ ಮುಂತಾದ ಅರಿವಾಗಬೇಕು. ಯಾವಾಗ ಎಲ್ಲವೂ ಆತ್ಮನಲ್ಲಿ ಸೇರಿ ಹೋಗಿರುವವೋ ಆಗ ಯಾವನು ಏನನ್ನು ಏತರಿಂದ ಹೇಗೆ ಅರಿಯಬೇಕು? ಹೀಗಿರುವುದರಿಂದ ಸುಷುಪ್ತಿಯಲ್ಲಿ ನಾವು ಏನನ್ನೂ ಅರಿಯದೇ ಇರುವುದು ಅಲ್ಲಿ ನಾವು ಅಚೇತನರಾಗಿರುವುದರಿಂದ ಅಲ್ಲ, ಮತ್ತೇನೆಂದರೆ ಚೈತನ್ಯದ ಗಟ್ಟಿಯೇ ಆಗಿದ್ದು ಬಿಡಿಯ ಅರಿವಿಗೆ ಪ್ರತ್ಯೇಕ ಅರಿವಿಗೆ ಬೇಕಾಗಿರುವ ಇಂದ್ರಿಯ ಅರಿವು ಇಲ್ಲದರಿಂದ ಎಂದು ನಿಶ್ಚಯಿಸಬೇಕು. ಸುಷುಪ್ತಿಯಲ್ಲಿ ನಮಗೆ ಯಾವ ಅರಿವು ಆಗುವುದಿಲ್ಲ ಎಂಬುದನ್ನು ಎರಡು ದೃಷ್ಟಿಗಳಿಂದ ನೋಡಿ ತಕ್ಕಂಥ ಯುಕ್ತಿಯನ್ನು ಹೊಂದಿಸಿಕೊಳ್ಳಬೇಕಾಗುವುದು. ಹೇಗೆಂದರೆ ಎಚ್ಚರ ಕನಸುಗಳಲ್ಲಿ ನಮಗೆ ಇಂದ್ರಿಯಗಳ ಬೆಳಕಿರುತ್ತದೆ, ಆದ್ದರಿಂದ ಅವುಗಳ ಬೆಳಕಿನಿಂದ ಎಲ್ಲವನ್ನು ಅರಿಯುತ್ತಿರ್ತೇವೆ. ಆದರೆ ಗಾಢ ನಿದ್ರೆಯಲ್ಲಿ ನಮಗೆ ಮಾಯೆಯು ಕವಿದುಕೊಂಡು ಬಿಟ್ಟಿರ್ತದೆ. ಮಾಯೆ ಎಂದರೆ ನಾಮರೂಪ ಕರ್ಮಗಳು. ನಾಮರೂಪ ಕರ್ಮಗಳು ಎಚ್ಚರ ಕನಸುಗಳಲ್ಲಿ ಬಿಡಿಬಿಡಿಯಾಗಿದ್ದುಕೊಂಡು ಇರುವುದರಿಂದ ಇಂದ್ರಿಯಗಳೆಂಬ ಬೆಳಕುಗಳಿಂದ ವಿಷಯಗಳನ್ನು ನಾವು ಅರಿತಾ ಇರ್ತೇವೆ. ಆದರೆ ತನಿ ನಿದ್ರೆಯಲ್ಲಿ ನಾಮರೂಪ ಕರ್ಮಗಳೆಲ್ಲವೂ ಆತ್ಮನಲ್ಲಿ ಒಂದಾಗಿ ಬೆರೆತು ಅವ್ಯಕ್ತವಾಗಿದ್ದುಕೊಂಡು ಬಿಟ್ಟಿರ್ತವೆ. ಆ ಮಾಯೆಯು ನಮ್ಮನ್ನು ಮುಚ್ಚಿಕೊಂಡು ಬಿಟ್ಟಿರುತ್ತದೆ. ಆದ್ದರಿಂದ ಕಣ್ಣು ಕಟ್ಟಿಸಿಕೊಂಡವರಿಗೆ ಏನೂ ಕಾಣಿಸದಿರುವಂತೆ ನಮಗೆ ಯಾವ ಅರಿವು ಆಗದೇ ಇರುತ್ತದೆ. ಸುಷುಪ್ತಿಯ ಅನುಭವವು ಮಾತ್ರ ಹೇಗೋ ನಮಗೆ ಆಗುತ್ತಾ ಇರ್ತದೆ. ಇದಕ್ಕೊಂದು ದೃಷ್ಟಾಂತ, ಸೂರ್ಯನಿಗಾಗಲಿ ಚಂದ್ರನಿಗಾಗಲಿ ರಾಹುಗ್ರಹಣವಾದಾಗ ಆ ಗ್ರಹಣದಿಂದ ಸೂರ್ಯಚಂದ್ರರು ಮಸುಕು ಮಸುಕಾಗಿ ಕಾಣುತ್ತಿರುತ್ತಾರೆ. ಆಗಲೂ ಸೂರ್ಯಚಂದ್ರ ಪ್ರಕಾಶವೇನು ಕಡಿಮೆ ಆಗಿರುವುದರಿಂದ ಜನರ ಕಣ್ಣಿಗೆ ರಾಹು ಮರೆಯಾಗಿರುವುದರಿಂದ ಅವರಿಗೆ ಸೂರ್ಯನ ಬೆಳಕು ಚೆನ್ನಾಗಿ ಮನವರಿಕೆ ಆಗುವುದಿಲ್ಲ, ರಾಹು ಅಡ್ಡವಾಗಿರುವುದರಿಂದ. ಇದರಂತೆ ನಮ್ಮ ಆತ್ಮನು ಗಾಢ ನಿದ್ರೆಯಲ್ಲಿಯೂ ಚೈತನ್ಯ ಸ್ವರೂಪನೇ ಆಗಿದ್ದರೂ ಕರಣಾದಿಗಳೆಲ್ಲವೂ ಲಯವಾಗಿ ಅವ್ಯಕ್ತವಾಗಿದ್ದುಕೊಂಡು ಆತ್ಮ ಚೈತನ್ಯಕ್ಕೆ ಮರೆಯಾಗಿದ್ದಂತೆ ಇರುವುದರಿಂದ ನಮಗೆ ಅರಿವೇ ಇಲ್ಲ ಎಂಬ ಭ್ರಾಂತಿ ಆಗುತ್ತಿರುವುದು ಎಲ್ಲ ಎಚ್ಚರ ದೃಷ್ಟಿಯಿಂದ ಹೇಳಿದ್ದು. ಈ ದೃಷ್ಟಿಯನ್ನು ನೋಡುವವರಿಗೆ ಅನುಕೂಲಿಸುವಂತೆ ಶ್ಲೋಕಕ್ಕೆ ಅರ್ಥವನ್ನು ಮೇಲೆ ಬರೆದಿರುತ್ತೇವೆ. ಆದರೆ ಪ್ರತಿಯೊಂದು ಅವಸ್ಥೆಯನ್ನು ಆಯಾ ಅವಸ್ಥೆಯ ದೃಷ್ಟಿಯಿಂದ ನೋಡಿ ಅದರ ತತ್ವವನ್ನು ನಿರ್ಣಯಿಸುವುದೇ ಹೆಚ್ಚು ಯುಕ್ತವಾದದ್ದು. ಈ ದೃಷ್ಟಿಯಿಂದ ನೋಡುವವರಿಗೆ ಅನುಕೂಲವಾಗುವಂತೆಯೋ ಶ್ಲೋಕದ ಪೂರ್ವಾರ್ಧಕ್ಕೆ ಅರ್ಥವನ್ನು ಮಾಡಬಹುದು. ಹೇಗೆಂದರೆ ಮಾಯೆಯ ಮುಸುಕಿನಿಂದ ಯಾವ ಪುರುಷನು ರಾಹುಗ್ರಸ್ತರಾದ ಸೂರ್ಯಚಂದ್ರನಂತಿರುವನೋ ಸನ್ಮಾತ್ರನಾಗಿದ್ದು ಕರ್ಣಗಳ ಉಪಸಂಹಾರದಿಂದ ಯಾವನು ಸುಷುಪ್ತನೆನಿಸುವನೋ ಎಂದು ಆ ದೃಷ್ಟಿಯಿಂದ ಅರ್ಥ. ಇದರ ಅಭಿಪ್ರಾಯವನ್ನು ಈಗ ವಿವರಿಸುತ್ತೇವೆ. ನಮ್ಮ ಆತ್ಮನು ಯಾವಾಗಲೂ ನಿಜವಾಗಿ ಸನ್ಮಾತ್ರನೇ ಆಗಿರ್ತಾನೆ. ಅವನ ಸಚ್ಚಿದಾನಂದ ರೂಪಕ್ಕೆ ಯಾವಾಗಲೂ ಹೆಚ್ಚು ಕುಂದುಗಳು ಇರುವುದಿಲ್ಲ. ಹೀಗಿದ್ದರೂ ರಾಹುಗ್ರಸ್ತರಾದ ಚಂದ್ರಸೂರ್ಯರಿಗೆ ಅವರಲ್ಲಿ ಇಲ್ಲದ ಅಶುಕ್ಲ ರೂಪವು ತೋರುವಂತೆ ಆತ್ಮನಿಗೆ ಎಚ್ಚರ ಕನಸುಗಳಲ್ಲಿ ಅವನಲ್ಲಿ ಇಲ್ಲದ ವಿಶೇಷ ರೂಪವು ಕಾಣಿಸುತ್ತಿರುವುದು. ರಾಹು ಛಾಯಾಗ್ರಹವಾಗಿರುವುದರಿಂದ ನಿಜವಾಗಿ ಸೂರ್ಯಚಂದ್ರರಿಗೆ ಅವನಿಂದ ಯಾವಾಗಲೂ ಯಾವ ಕಲಂಕವೂ ಆಗಿರುವುದಿಲ್ಲ. ಇದಲ್ಲದೆ ಛಾಯು ಅಂದರೆ ನೆರಳು, ಛಾಯೆ ಅಂದರೆ ನೆರಳು. ಆ ಸೂರ್ಯಚಂದ್ರರನ್ನು ಮುಟ್ಟದೆ ಅವರಿಗಿಂತ ಎಷ್ಟೋ ದೂರದಲ್ಲಿದ್ದು ಭೂಮಿಯ ಮೇಲೆ ನಿಂತು ನೋಡುವವರಿಗೆ ಸೂರ್ಯನ ಅಥವಾ ಚಂದ್ರನು ರಾಹುಗ್ರಸ್ತನಾಗಿರುತ್ತಾನೆ ಎಂಬ ಭಾವನೆಯನ್ನು ಉಂಟು ಮಾಡುತ್ತಿರುವಂತೆ ಶರೀರೇಂದ್ರಿಯಗಳ ಸಂಘಾತವು ಸಮೂಹವು ಎಚ್ಚರದಲ್ಲಿಯೂ ಶರೀರೇಂದ್ರಿಯಗಳ ಸಂಘಾತ ವಾಸನೆಯಿಂದಾದ ರೂಪವು ಮಾತ್ರ ಕನಸಿನಲ್ಲಿಯೂ ಆತ್ಮನಿಗೆ ಸೇರಿಕೊಂಡಿರುವಂತೆ ಅಜ್ಞರಿಗೆ ತೋರುತ್ತಾ ಇರ್ತದೆ. ನಿಜವಾಗಿ ನೋಡಿದರೆ ರಾಹು ಎಂಬ ನೆರಳು ಹುಸಿ ತೋರಿಕೆ ಆಗಿರುವುದರಿಂದಲೂ ಚಂದ್ರಸೂರ್ಯರನ್ನು ಯಾವಾಗಲೂ ಮುಟ್ಟದೇ ಇರುವುದರಿಂದಲೂ ಅವರ ಸ್ವರೂಪ ಪ್ರಕಾಶಕ್ಕೆ ಯಾವ ಅಡ್ಡಿಯೂ ಎಂದಿಗೂ ಆಗಿರುವುದೇ ಇಲ್ಲ ಅಲ್ವೇ. ಇದರಂತೆ ಆತ್ಮನಿಗೂ ಸನ್ಮಾತ್ರ ರೂಪವು ಯಾವಾಗಲೂ ಇದ್ದುಕೊಂಡೇ ಇರುತ್ತದೆ. ಅವಿದ್ಯೆಯಿಂದ ಕಲ್ಪಿತವಾಗಿರುವ ನಾಮರೂಪಗಳಿಂದ ಆಗಿರುವ ದೇಹೇಂದ್ರಿಯ ಸಂಘಾತದ ಅಥವಾ ಅದರ ವಾಸನೆಯ ಪ್ರಭಾವದಿಂದ ಎಚ್ಚರ ಕನಸುಗಳಲ್ಲಿ ಆತ್ಮನಿಗೆ ಸಶರೀರತ್ವವು ಬಿಡಿಬಿಡಿಯ ಜ್ಞಾನಗಳು ಅವುಗಳ ವಿಷಯಗಳು ಸಂಬಂಧಿಸಿರುವಂತೆ ಅಜ್ಞರಿಗೆ ತೋರುತ್ತಿರುವುದು. ಹೀಗೆ ಅವಿವೇಕದಿಂದ ಆಗಿರುವ ಮತ್ತೊಂದು ವಿಶೇಷ ರೂಪವು ಸುಷುಪ್ತಿಯಲ್ಲಿ ಸ್ವಲ್ಪ ಉಳಿದಂತೆ ಅಳಿಸಿ ಹೋಗಿರುತ್ತದೆ. ಏಕೆಂದರೆ ವಿಶೇಷ ರೂಪಕ್ಕೂ ದ್ವೈತಕ್ಕೂ ಅವಿದ್ಯೆಯೇ ಕಾರಣ. ಆ ಅವಿದ್ಯೆಯು ಗಾಢನಿದ್ರೆಯಲ್ಲಿ ಇಲ್ಲದೇ ಇರುವುದರಿಂದ ಆ ದ್ವೈತವೆಲ್ಲವೂ ಆತ್ಮನಲ್ಲಿಯೇ ಒಂದಾಗಿ ಬಿಟ್ಟಿರುತ್ತದೆ. ಆದ್ದರಿಂದಲೇ ನಿದ್ರೆಯಲ್ಲಿ ಯಾವ ವಿಶೇಷವಾದ ಅರಿವು ಇರುವುದಿಲ್ಲ ಎಂದು ಶ್ರುತಿ ಹೇಳುತ್ತದೆ. ಸತಿ ಸಂಪದ್ಯ ನ ವಿದುಹು ಸತಿ ಸಂಪದ್ಯಾಮಹಿ ಇತಿ. ಸದ್ರೂಪವಾದ ಬ್ರಹ್ಮದಲ್ಲಿ ಬೆರೆತು ಹೋಗಿದ್ದರೂ ಹಾಗೆ ಬೆರೆತು ಹೋಗಿದ್ದೇವೆ ಎಂದು ಅರಿಯದೇ ಇರುವರು ಎಂದು ಶ್ರುತಿಯ ಅರ್ಥ. ಆದ್ದರಿಂದಲೇ ಸೂತ್ರ ಭಾಷೆಯಲ್ಲಿ ಸತಿ ಸಂಪನ್ನಸ್ತಾವದೇಕತ್ವಾನ್ನ ವಿಜಾನಾತೀತಿ ಯುಕ್ತಂ. ಸತ್ತಿನಲ್ಲಿ ಬೆರೆತ ಜೀವನಾದರೂ ಆ ಬ್ರಹ್ಮದೊಡನೆ ಬೆರೆತು ಒಂದಾಗಿರುವುದರಿಂದ ತಿಳಿಯುವುದಿಲ್ಲ ಎಂಬುದು ಯುಕ್ತ ಎಂದು ಬರೆದಿರುತ್ತಾರೆ. ಜ್ಞಾನಕ್ಕೆ ದ್ವೈತವೂ ಬೇಕು. ಇಲ್ಲಿ ಆತ್ಮನು ಸನ್ಮಾತನಾಗಿರುವುದರಿಂದ ಅರಿಯುವುದಿಲ್ಲ ಎಂಬುದು ಭಾಷ್ಯದ ಅರ್ಥ. ನಿಜವಾಗಿ ಆತ್ಮನು ಯಾವಾಗಲೂ ಸಚ್ಚಿದ್ರೂಪನೇ ಆಗಿದ್ದು ಯಾವಾಗಲೂ ಅದೇ ರೂಪದಿಂದ ಇರುತ್ತಾನಾದರೆ ಈಗ ಎಚ್ಚರವಾಗಿರ್ತಾನೆ, ಆಗ ಗಾಢನಿದ್ರೆಯಲ್ಲಿದ್ದನು ಎಂದು ಅವ್ಯವಸ್ಥಾ ಭೇದವಿರುವುದಕ್ಕೆ ಕಾರಣವೇನು ಎಂಬ ಶಂಕೆಗೆ ಪರಿಹಾರ ಈಗ ಸಿಗ್ತದೆ. ಎಚ್ಚರ ಕನಸುಗಳಲ್ಲಿ ಅನೃತವಾದ ಮಿಥ್ಯವಾದ ಕಾರ್ಯಕರಣಗಳ ಸಂಬಂಧ ಇರುತ್ತದೆ. ಕರ್ಣಗಳಿಂದ ವಿಷಯಗಳನ್ನು ಅರಿಯುತ್ತಿರುವುದರಿಂದಲೇ ಎಚ್ಚೆತ್ತಿದ್ದಾನೆ ಎಂಬ ವ್ಯವಹಾರವಾಗಿರುತ್ತದೆ. ಆದರೆ ತನಿ ನಿದ್ರೆಯಲ್ಲಿ ಆ ಕರ್ಣಗಳೆಲ್ಲ ಆತ್ಮನಲ್ಲಿ ಉಪಸಂಹಾರವಾಗಿ ಬೆರೆತು ಹೋಗಿಬಿಟ್ಟಿರುವುದರಿಂದ ಏನನ್ನೂ ಅರಿಯುವುದಿಲ್ಲ. ಎಚ್ಚರದಂತೆ ಅಲ್ಲಿ ವಿಶೇಷವಾದ ಅರಿವಿಲ್ಲ ಎಂಬ ಕಾರಣದಿಂದ ಅವನು ಸುಷುಪ್ತನಾಗಿದ್ದಾನೆ ಎಂಬ ವ್ಯವಹಾರವಾಗ್ತದೆ ಅಷ್ಟೇ. ಹಾಗಾದರೆ ಸುಷುಪ್ತಿಯಲ್ಲಿ ಅವನ ಚೈತನ್ಯವು ಇರುತ್ತದೆಯೇ? ಇದ್ದರೆ ಏಕೆ ಅರಿಯುವುದಿಲ್ಲ? ಅದು ಇದೆ ಎಂಬುದಕ್ಕೆ ಏನು ಗುರುತು ಎಂದು ಯಾರಾದರೂ ಕೇಳಬಹುದು. ನಾನು ಈವರೆಗೆ ನಿದ್ರಿಸುತ್ತಿದ್ದೆ ಎಂಬ ಪರಾಮರ್ಶವು ಎಚ್ಚೆತ್ತರಿಗೆ ಆಗುತ್ತದೆಯಲ್ವೇ? ಅದು ಏತರ ಬಲದಿಂದ ಆಗುತ್ತದೆ? ಎಚ್ಚರ ಕನಸು ತನ್ನ ನಿದ್ರೆಯ ವಸ್ತುಗಳು ಏತರ ಬಲದಿಂದ ಆತ್ಮನಿಗೆ ಆಗುತ್ತವೆ? ಅದನ್ನು ಆಲೋಚಿಸಿದವರಿಗೆ ಎಲ್ಲಕ್ಕೂ ಆತ್ಮನ ಸ್ವರೂಪವೇ ಆಗಿರುವ ಚೈತನ್ಯವೇ ಸಾಧನ ಅಂತೇಳಿ ಗೊತ್ತಾಗ್ತದೆ. ನಾನು ಅವಸ್ಥೆಗಳನ್ನೆಲ್ಲ ನೋಡುತ್ತಿರುವೆನು ಎಂಬ ಅರಿವು ಈ ಚೈತನ್ಯ ಬಲದಿಂದಲೇ ಆಗ್ತದೆ. ಹಾಗಲ್ಲದಿದ್ದರೆ ಸುಷುಪ್ತಿಯಲ್ಲಿ ನಾನಿರಲಿಲ್ಲ ಎಂಬ ಅರಿವಾಗಬೇಕಿತ್ತು. ಹಾಗೆ ಆಗಲಿ ಅರಿವು ಶಕ್ಯವಿಲ್ಲ. ಆತ್ಮನು ಸ್ವತಂತ್ರನಾಗಿರ್ತಾನೆ. ಸ್ವತಂತ್ರವಾಗಿ ವಸ್ತುಗಳನ್ನೆಲ್ಲ ತನ್ನ ಸ್ವರೂಪ ಚೈತನ್ಯದಿಂದ ಅರಿತಾ ಇರ್ತಾನೆ. ಸುಷುಪ್ತಿಯಲ್ಲಿಯೂ ಆ ಚೈತನ್ಯವು ಇದ್ದೇ ಇರುತ್ತದೆ. ಆದರೆ ಅರಿವಿಗೆ ವಿಷಯವಾದ ಮತ್ತೊಂದು ಪದಾರ್ಥ ಇರುವುದಿಲ್ಲ. ಆದ್ದರಿಂದಲೇ ನಾತು ತದ್ವಿತೀಯಮಸ್ತಿ ತಥೋ ಅನ್ಯದ್ ವಿಭಕ್ತಂ ಯತ್ ಪಶ್ಯೇತ್. ಬೃಹದಾರಣ್ಯಕ ಉಪನಿಷತ್ತು 4:23 ಹೇಳಿದೆ. ಅವನಿಗಿಂತ ಬೇರೆಯಾದ ವಸ್ತುವು ವಿಂಗಡವಾಗಿರುವುದಿಲ್ಲ, ಹಾಗಿದ್ದಿದ್ದರೆ ಅರಿಯಬಹುದಾಗಿತ್ತು ಎಂದು ಶ್ರುತಿಯೇ ಸಾರುತ್ತಿದೆ. ಈಗ ಇನ್ನೊಂದು ವಿಷಯವನ್ನು ತಿಳಿಸಿ ಶ್ಲೋಕದ ವಿವರಣೆಯನ್ನು ಮುಗಿಸಬೇಕಾಗಿದೆ. ಆತ್ಮನು ತನಗೆ ತಾನು ಯಾವ ದೇಶದಿಂದಾಗಲಿ, ಕಾಲದಿಂದಾಗಲಿ, ವಸ್ತುವಿನಿಂದಾಗಲಿ ಮರೆಯಾಗಿರುವುದಿಲ್ಲ. ಆದ್ದರಿಂದ ಅವನಿಗೆ ತನ್ನ ವಿಷಯದಲ್ಲಿ ಅಲ್ಲಿ ಆಗ ಹಾಗಿದ್ದವನು ಇಲ್ಲಿ ಈಗ ಹೀಗಿರುತ್ತೇನೆ ಎಂಬ ರೂಪದ ಪ್ರತ್ಯಭಿಜ್ಞೆ ಆಗುವ ಸಂಭವವಿಲ್ಲ. ಅಲ್ಲಿ ಆಗ ನೋಡಿದ ದೇವದತ್ತನೇ ಇವನು ಎಂಬ ರೂಪದ ಅರಿವಿಗೆ ಪ್ರತ್ಯಭಿಜ್ಞೆ ಅಂತೇಳಿ ಹೆಸರು. ಇದು ದೇಶಕಾಲಗಳಲ್ಲಿ ವ್ಯವಹಿತವಾಗಿರುವ ಮತ್ತೊಂದರಿಂದ ಮರೆಯಾಗಿರುವ ವಸ್ತುವಿನ ವಿಷಯಕ್ಕೆ ಆಗುವ ಜ್ಞಾನ. ಆದರೆ ಆತ್ಮವು ನಿತ್ಯ ಚೈತನ್ಯ ರೂಪನಾದ್ದರಿಂದ ಅವನಲ್ಲಿ ಯಾವ ವಿಕಾರವೂ ಆಗುವಂತಿಲ್ಲ, ಆಯಿತೆಂದು ಕಲ್ಪಿಸುವುದಕ್ಕೂ ಬರುವಂತಿಲ್ಲ. ದೇಶಕಾಲ ವಸ್ತುಗಳು ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವುದು ಅವನ ಚೈತನ್ಯ. ಏನ ಸರ್ವಮಿದಂ ತಥಂ ಭಗವದ್ಗೀತೆ 2:17 ಎಂಬ ಗೀತಾವಚನಕ್ಕೆ ಇದೇ ಅಭಿಪ್ರಾಯ. ಹೀಗೆ ಅದ್ವಿತೀಯನಾದ ಆತ್ಮನ ವಿಷಯದಲ್ಲಿ ಪ್ರತ್ಯಕ್ಷವಾಗಿ ಆಗುವ ಅಭಿಜ್ಞೆಯೂ ಇಲ್ಲ, ಕಾಲಾಂತರದಲ್ಲಿ ಆಗುವ ಪ್ರತ್ಯಭಿಜ್ಞೆಯೂ ಇಲ್ಲ. ಹೀಗಿದ್ದರೂ ಎಚ್ಚರದ ದೃಷ್ಟಿಯಿಂದ 3 ಅವಸ್ಥೆಗಳುಂಟೆಂದು, ಅವು ಒಂದಾಗುತ್ತಲೊಂದು ಬರುತ್ತಿರುವವೆಂದು ಇಟ್ಟುಕೊಂಡು ಹಿಂದೆ ನಿದ್ರಿಸುತ್ತಿದ್ದೇನು ಎಂದು ಎಚ್ಚರದ ಕಾಲದಲ್ಲಿ ಆತ್ಮನನ್ನು ಗುರುತಿಸುತ್ತಾರೆ ಎಂದು ಶ್ಲೋಕದಲ್ಲಿ ಹೇಳಿದೆ. ಈ ಗುರುತಿಸುವ ಜ್ಞಾನದಿಂದಲೂ ಸುಷುಪ್ತಿಯಲ್ಲಿ ಆತ್ಮನು ಚೈತನ್ಯ ರೂಪದಿಂದ ಇದ್ದೇ ಇರುವನೆಂತಲೂ, ಅದೇ ರೂಪವೇ ಈಗ ಅವನಿಗೆ ಅಚ್ಚಳಿಯದೆ ಇರುವುದೆಂತಲೂ ಸಿದ್ಧವಾಗ್ತದೆ. ಒಟ್ಟಿನಲ್ಲಿ ನಮ್ಮೆಲ್ಲರ ಆತ್ಮವು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನಾಗಿ ಯಾವಾಗಲೂ ಒಂದೇ ರೂಪದಿಂದ ಇರುತ್ತಿರುವವನಾದರೂ ಎಚ್ಚರದಲ್ಲಿ ಅವಿದ್ಯಾಕಲ್ಪಿತ ನಾಮರೂಪಗಳಿಂದ ಪರಿಚ್ಛಿನ್ನ ಜ್ಞಾನಶಕ್ತಿಗಳುಳ್ಳವನಂತೆ ತೋರ್ತಾ ಇರ್ತಾನೆ. ಪರಿಮಿತವಾದ ಜ್ಞಾನಶಕ್ತಿ ಇರುವಂಥ ಮಿತಿ ಇರುವಂಥದ್ದು ಆಗಿ ತೋರ್ತಾನೆ. ಸುಷುಪ್ತಿಯ ಅವಸ್ಥೆಯನ್ನು ಚೆನ್ನಾಗಿ ಪರೀಕ್ಷಿಸಿ ವಿಚಾರ ಮಾಡಿದರೆ ಅಲ್ಲಿಯೂ ಮಿಕ್ಕ ಅವಸ್ಥೆಗಳಲ್ಲಿಯೂ ನಮ್ಮ ಆತ್ಮನು ನಿರ್ವಿಶೇಷನಾದ ಸಚ್ಚಿದ್ ಬ್ರಹ್ಮರೂಪನೇ ಆಗಿರ್ತಾನೆ. ಎಲ್ಲ ಅವಸ್ಥೆಗಳನ್ನು ತನ್ನ ಚೈತನ್ಯದಿಂದ ವ್ಯಾಪಿಸಿಕೊಂಡಿರುವ ಅವನಿಗೆ ನಿಜವಾಗಿಯೂ ಹೆಚ್ಚಾಗಲಿ ಕುಂದಾಗಲಿ ಎಂದಿಗೂ ಇರುವುದಿಲ್ಲ ಎಂಬುದು ಗುರುಮೂರ್ತಿಯಾದ ಶ್ರೀ ಆ ದಕ್ಷಿಣಾಮೂರ್ತಿಯಿಂದಲೇ ತಿಳಿದು ಬರುವುದು ಎಂದು ಶ್ಲೋಕದ ಅಭಿಪ್ರಾಯ. ಇದು 6 ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ವ್ಯಾಖ್ಯಾನ. ಇನ್ನು ಮುಂದಿನ ಶ್ಲೋಕ 7, ಆತ್ಮಪ್ರತ್ಯಯ ಅಂಥೇಳಿ ಅದರಲ್ಲಿ ವಿಚಾರ ವಸ್ತು. ಅದನ್ನು ನಾವು ನಾಳೆ ದಿವಸ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ವ್ಯಾಖ್ಯಾನವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈಗ ನಾವು ಇದೇ ಶ್ಲೋಕಕ್ಕೆ ಸ್ವಾಮಿ ಚಿನ್ಮಯಾನಂದರು ಏನು ಹೇಳ್ತಾರೆ ಅದನ್ನು ನೋಡಲಿಕ್ಕೆ ಪ್ರಯತ್ನ ಪಡೋಣ.
ರಾಹುಗ್ರಸ್ತದಿವಾಕರೇಂದು ಸದೃಶೋಪಾಯ ಸಮಾಚ್ಛಾದನಾತ್ ಸನ್ಮಾತ್ರ ಕರ್ಣೋಪಸಂಹರಣತೋ ಯೋಭೂತ್ ಸುಷುಪ್ತಃ ಪುಮಾನ್ ಪ್ರಾಗಸ್ವಾಪ್ಸಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮೈದಂ ಶ್ರೀ ದಕ್ಷಿಣಾಮೂರ್ತಯೇ.
ಇದನ್ನು ನಾವು ನಾಳೆ ದಿವಸ ಮುಂದುವರಿಸೋಣ. ಹರೇ ರಾಮ. ವಿಶ್ವಶಾಂತಿರಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ತತ್ಸತ್. ಶ್ರೀ ಶಂಕರಾರ್ಪಿತಮಸ್ತು.